ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪಾಠ 90, ಮನುಷ್ಯನ ಪ್ರಶ್ನೆಗಳು ಮತ್ತು ದೇವರ ಉತ್ತರಗಳು, ಭಾಗ 1. ಪ್ರಿಯ ಸ್ನೇಹಿತರೆ, ಪರಿಶುದ್ಧ ವಾಕ್ಯಗಳು ಬೋಧಿಸಿದ್ದರ ಕುರಿತು ಪ್ರಶ್ನೆಗಳೊಂದಿಗೆ ನಮಗೆ ಪತ್ರ ಬರೆದಂತಹ ಎಲ್ಲರಿಗೂ ನಾವು ವಂದನೆಗಳನ್ನು ತಿಳಿಸುತ್ತೇವೆ. ನಮಗೆ ಪತ್ರ ಬರೆಯದಿದ್ದರೂ ನೀತಿವಂತಿಕೆ ಮಾರ್ಗ ಎಂಬ ಕಾರ್ಯಕ್ರಮವನ್ನು ನಂಬಿಗಸ್ತಿಕೆಯಿಂದ ಕೇಳಿಸಿಕೊಂಡವರಿಗೂ ಸಹ ನಾವು ವಂದನೆಗಳನ್ನು ತಿಳಿಸುತ್ತೇವೆ. ನಿಮ್ಮಲ್ಲಿ ಪ್ರತಿಯೊಬ್ಬರನ್ನೂ ದೇವರು ಆಶೀರ್ವದಿಸಲಿ ಮತ್ತು ಆತನು ಒದಗಿಸಿರುವ ರಕ್ಷಣೆಯ ನೀತಿಯುಳ್ಳ ಮಾರ್ಗವನ್ನು ನೀವು ಅರ್ಥ ಮಾಡಿಕೊಳ್ಳುವುದಕ್ಕೆ ನಿಮಗೆ ಸಹಾಯ ಮಾಡಲಿ. ಈ ದಿನ ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಏನಾದರೊಂದನ್ನು ಮಾಡುವುದಕ್ಕೆ ನಾವು ಏರ್ಪಾಟು ಮಾಡಿಕೊಂಡಿದ್ದೇವೆ. ನಮ್ಮ ಕೇಳುಗ ಸ್ನೇಹಿತರಾದ ನಿಮ್ಮಿಂದ ನಾವು ಪಡೆದಿರುವ ಕೆಲವು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ನಾವು ಇಷ್ಟಪಡುತ್ತೇವೆ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸುವುದಕ್ಕೆ ನಾವು ಕೇವಲ ಪರಿಶುದ್ಧ ವಾಕ್ಯಗಳನ್ನು ಮಾತ್ರ ಉಪಯೋಗಿಸುತ್ತೇವೆ, ಯಾಕೆಂದರೆ ದೇವರ ವಾಕ್ಯವು ಕತ್ತಲೆಯಲ್ಲಿ ನಮಗೆ ಮಾರ್ಗದರ್ಶನ ಮಾಡುವ ನಿಶ್ಚಿತವಾದ ಒಂದೇ ಬೆಳಕಾಗಿದೆ. ಕೀರ್ತನೆಗಳಲ್ಲಿ ಬರೆದಿರುವಂತೆ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ಮತ್ತು ನನ್ನ ದಾರಿಗೆ ಬೆಳಕು ಆಗಿದೆ. ಕೀರ್ತನೆ 119:105 ವಚನ. ಈಗ ನಿಮ್ಮ ಪ್ರಶ್ನೆಗಳು. ನಮಗೆ ಬಂದ ಪತ್ರಗಳಲ್ಲಿ ಮೊದಲ ಪ್ರಶ್ನೆ ಏನೆಂದರೆ, ನೀತಿವಂತಿಕೆಯ ಮಾರ್ಗ ಎಂಬ ಕಾರ್ಯಕ್ರಮಗಳನ್ನು ತಯಾರಿಸಿದವರ ಧರ್ಮ ಯಾವುದು? ಬಹಳ ಹಿಂದೆ ಆತನ ಸತ್ಯವನ್ನು ಹುಡುಕುವಂತಹ ಒಂದು ಸತ್ಯವನ್ನು ದೇವರು ನಮ್ಮ ಹೃದಯಗಳಲ್ಲಿ ಇಟ್ಟನು. ನಿಜವಾದ ಒಬ್ಬನೇ ದೇವರ ವಾಕ್ಯವನ್ನು ನಾವೇ ತಿಳಿದುಕೊಳ್ಳುವುದಕ್ಕಾಗಿ ನಾವು ಇಷ್ಟಪಟ್ಟೆವು. ನಾವು ಸತ್ಯವೇದವನ್ನು ತೋರಾ, ಕೀರ್ತನೆಗಳು, ಪ್ರವಾದಿಗಳ ಪುಸ್ತಕಗಳು ಮತ್ತು ಸುವಾರ್ತೆ ಅಂದರೆ ಎಂಜಿಲ್ ಇವುಗಳನ್ನು ಒಳಗೊಂಡಿರುವುದನ್ನು ಜಾಗ್ರತೆಯಿಂದ ಓದಿದೆವು. ಪ್ರವಾದಿಗಳೆಲ್ಲರೂ ಬರೆದಿರುವಂತಹ ಯೇಸುಕ್ರಿಸ್ತನು ರಕ್ಷಕನೆಂಬುದಾಗಿ ನಾವು ಗುರುತಿಸಿದೆವು. ಆದಾಮನ ಮಕ್ಕಳ ಪಾಪದ ಸಾಲವನ್ನು ಅಳಿಸಿಹಾಕುವುದಕ್ಕೆ ದೇವರು ಕೊಟ್ಟಂತಹ ಸಂಪೂರ್ಣವಾದ ಮತ್ತು ಕೊನೆಯ ಯಜ್ಞವೇ ಯೇಸುವಾಗಿದ್ದಾನೆ. ಆದ್ದರಿಂದ ಆತನಲ್ಲಿ ನಂಬಿಕೆ ಇಡುವ ಯಾವನಾದರೂ ದೇವರ ಪ್ರಸನ್ನತೆಯಲ್ಲಿ ಎಂದೆಂದಿಗೂ ಜೀವಿಸುವುದಕ್ಕೆ ಶಕ್ತನಾಗುತ್ತಾನೆ. ದೇವರಿಂದ ಬಂದಂತಹ ಯೇಸುಕ್ರಿಸ್ತನು ಮಾತ್ರವೇ ನಮ್ಮನ್ನು ದೇವರ ಕಡೆಗೆ ತರುವಂತವನಾಗಿದ್ದಾನೆ. ನಾವು ನಮ್ಮ ಎಲ್ಲಾ ಭರವಸೆಯನ್ನು ಆತನ ಮೇಲೆ ಜೋಡಿಸಿದ್ದೇವೆ. ಹಾಗಾದರೆ ನಾವು ಯಾರು? ನಾವು ಯೇಸುಕ್ರಿಸ್ತನ ಶಿಷ್ಯರು. ಕುರಾನ್ ನಮ್ಮನ್ನು ಹಲ್ ಆಲ್ ಕಿತಾಬ್ ಅಂದರೆ ಪುಸ್ತಕದ ಜನರು ಎಂದು ಕರೆಯುತ್ತದೆ. ಇತರರು ನಮ್ಮನ್ನು ಕ್ರೈಸ್ತರು ಅಂದರೆ ಕ್ರಿಸ್ತನ ಜನರು ಎಂಬುದಾಗಿ ಕರೆಯುತ್ತಾರೆ. ನಾವು ಕ್ರೈಸ್ತರು ಎಂಬುದಾಗಿ ನಿಮಗೆ ಹೇಳುವುದರಲ್ಲಿ ನಾವು ನಿಮಗೆ ಜ್ಞಾಪಕಪಡಿಸುವುದೇನೆಂದರೆ, ಅನೇಕರು ತಮ್ಮನ್ನು ಕ್ರೈಸ್ತರೆಂಬುದಾಗಿ ಕರೆದುಕೊಳ್ಳುತ್ತಾರೆ, ಆದರೆ ಅವರು ನಿಜವಾಗಿಯೂ ಕ್ರಿಸ್ತನ ಜನರೆಂಬುದಾಗಿ ಅದರ ಅರ್ಥವಲ್ಲ ಎಂಬುದು. ಕೇವಲ ನೀರಿನಲ್ಲಿ ನೆನೆಸಿಟ್ಟಿರುವ ಒಂದು ಮರದ ದಿಮ್ಮಿಯು ಒಂದು ಮೊಸಳೆಯಾಗುವುದಿಲ್ಲ ಎಂಬಂತೆ, ಹಾಗೆಯೇ ಕೇವಲ ಕ್ರೈಸ್ತರು ಮಾಡುವಂತಹ ಕೆಲಸಗಳನ್ನು ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಕ್ರೈಸ್ತನೆನಿಸಿಕೊಳ್ಳುವುದಿಲ್ಲ. ಒಂದು ಧರ್ಮವನ್ನು ಅನುಸರಿಸುವಂತದ್ದು ನಿಮಗೆ ದೇವರೊಂದಿಗೆ ಒಂದು ಸಂಬಂಧವನ್ನು ಕೊಡುವುದಿಲ್ಲ. ಯೇಸುಕ್ರಿಸ್ತನು ಮಾತ್ರವೇ ಒಬ್ಬ ವ್ಯಕ್ತಿಯನ್ನು ದೇವರ ಬಳಿಗೆ ತರುವವನಾಗಿದ್ದಾನೆ. ಕ್ರಿಸ್ತನನ್ನು ನಮ್ಮ ರಕ್ಷಕನು, ಕರ್ತನು ಮತ್ತು ಸ್ನೇಹಿತನಾಗಿ ಪಡೆದಿರುವ ನಾವು ಎಷ್ಟೊಂದು ಧನ್ಯರು. ಆತನು ದೇವರೊಂದಿಗೆ ನಮಗೆ ಒಂದು ಅದ್ಭುತವಾದ ಸಂಬಂಧವನ್ನು ಮತ್ತು ಮರಣವನ್ನು ಎದುರಿಸುವುದರಲ್ಲಿ ಭರವಸೆಯನ್ನು ಕೊಟ್ಟಿದ್ದಾನೆ. ಪ್ರತಿದಿನವೂ ಆತನು ತನ್ನ ನಂಬಿಗಸ್ತಿಕೆಯನ್ನು ಮತ್ತು ತನ್ನ ಪ್ರೀತಿಯನ್ನು ನಮಗೆ ತೋರಿಸುತ್ತಾನೆ. ಕರ್ತನಾದ ಯೇಸುಕ್ರಿಸ್ತನಲ್ಲಿ ದೇವರು ನಮಗೆ ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಪ್ರತಿಯೊಂದನ್ನೂ ಕೊಟ್ಟಿದ್ದಾನೆ. ನಮ್ಮ ಹೃದಯಗಳಿಗೆ ಅಗತ್ಯವಾಗಿರುವ ಪ್ರತಿಯೊಂದನ್ನು ನಾವು ಆತನಲ್ಲಿ ಹೊಂದಿದ್ದೇವೆ. ಇನ್ನು ಎರಡನೇ ಪ್ರಶ್ನೆ, ಇದು ಬಹಳ ಮುಖ್ಯವಾದದ್ದು ಮತ್ತು ಒಂದು ಸ್ಪಷ್ಟವಾದ ಉತ್ತರಕ್ಕೆ ಅರ್ಹತೆ ಉಳ್ಳದ್ದು ಆಗಿದೆ. ಏನಾದರೊಂದು ನಿಜವಾಗಿಯೂ ನನ್ನನ್ನು ತೊಂದರೆಪಡಿಸುತ್ತದೆ? ಸತ್ಯವೇದದಲ್ಲಿರುವ ತೋರಾ ಮತ್ತು ಸುವಾರ್ತೆಯಂತಹ ಕೆಲವು ಪುಸ್ತಕಗಳನ್ನು ಎಲ್ಲಾ ಮುಸಲ್ಮಾನರು ನಂಬಬೇಕೆಂದು ಪ್ರವಾದಿಯಾದ ಮಹಾತ್ಮರು ಆಜ್ಞಾಪಿಸಿರುವುದನ್ನು ನಾನು ಕುರಾನಿನಲ್ಲಿ ಓದಿದ್ದೇನೆ. ನಾನು ಸತ್ಯವೇದವನ್ನು ಗೌರವಿಸುತ್ತೇನೆ ಮತ್ತು ಇದನ್ನು ಓದುವುದಕ್ಕೆ ಪ್ರಾರಂಭಿಸಿದ್ದೇನೆ. ಹೀಗಿದ್ದರೂ ನಾವು ಬೈಬಲ್ ಅನ್ನು ನಂಬಬಾರದು, ಯಾಕೆಂದರೆ ಇದು ಭ್ರಷ್ಟತೆಯುಳ್ಳದ್ದು ಮತ್ತು ಬದಲಾಗಿರುವಂತದ್ದು ಆಗಿದೆ ಎಂದು ನನ್ನ ಸ್ನೇಹಿತರು ನನಗೆ ಹೇಳಿದರು. ನಾನು ಓದುತ್ತಿರುವ ಬೈಬಲ್ಗಿಂತ ವ್ಯತ್ಯಾಸವುಳ್ಳದ್ದೆಂದು ಅವರು ಹೇಳುತ್ತಾರೆ. ಇದರ ಕುರಿತು ನೀವು ಏನು ಹೇಳುತ್ತೀರಿ? ಈ ಪ್ರಶ್ನೆಗೆ ಉತ್ತರಿಸುವುದಕ್ಕಿಂತ ಮೊದಲು, ಪ್ರವಾದಿಗಳ ಪ್ರಾಚೀನ ಪುಸ್ತಕಗಳು ಭ್ರಷ್ಟತೆಯುಳ್ಳದ್ದು ಮತ್ತು ಬದಲಾಗಿರುವಂತದ್ದು ಎಂದು ಹೇಳುವಂತವರಿಗಾಗಿ ನಮ್ಮಲ್ಲಿ ಕೆಲವು ಪ್ರಶ್ನೆಗಳಿವೆ. ಸತ್ಯವೇದವು ಸುಳ್ಳೆಂದು ಸಾಧಿಸಿರುವ ಕಲ್ಪನೆಗೆ ಮೂಲ ಯಾವುದು? ಇಂತಹ ಒಂದು ಗಂಭೀರವಾದ ಅಪಾದನೆಗೆ ತಳಹದಿ ಯಾವುದು? ಸತ್ಯವೇದವು ಯಾವಾಗ ಬದಲಾಯಿತು? ಇದನ್ನು ಬದಲಾಯಿಸಿದವರು ಯಾರು? ಇದು ಎಲ್ಲಿ ಬದಲಾಯಿಸಲ್ಪಟ್ಟಿತು? ಇದರಲ್ಲಿ ಯಾವ ಬದಲಾವಣೆಗಳಾಗಿವೆ ನಮಗೆ ಹೇಳಿರಿ. ಪರಿಶುದ್ಧ ವಾಕ್ಯಗಳು ಭ್ರಷ್ಟತೆಯುಳ್ಳವುಗಳೆಂಬುದಕ್ಕೆ ಯಾರಾದರೂ ಒಂದೇ ಒಂದು ಸಾಕ್ಷಿ ಕೊಡುತ್ತೀರಾ? ನೀವು ಸತ್ಯವೇದದ ಕುರಿತಾಗಿ ಪ್ರಾಮಾಣಿಕವಾಗಿ ಸತ್ಯಗಳನ್ನು ಹುಡುಕುವುದಾದರೆ, ಬರೆಯುವುದಕ್ಕೆ ತನ್ನ ಪ್ರವಾದಿಗಳನ್ನು ಪ್ರೇರೇಪಿಸಿದಂತಹ ದೇವರು ತನ್ನ ಪರಿಶುದ್ಧವಾದ ವಾಕ್ಯಗಳನ್ನು ಕಾಪಾಡಿದ್ದಾನೆಂಬುದನ್ನು ನೀವು ಕಂಡುಹಿಡಿಯುತ್ತೀರಿ. ಸತ್ಯವೇದವು ಸುಳ್ಳೆಂದು ಹೇಳುವಂತವರು ಸುಮ್ಮನೆ ವದಂತಿಗಳನ್ನು ನಂಬುವರಾಗಿದ್ದಾರೆ. ಸತ್ಯವೇದವು ಬದಲಾಯಿಸಲ್ಪಟ್ಟಿದೆ ಎನ್ನುವಂತಹ ಅಪಾದನೆಯನ್ನು ಬೆಂಬಲಿಸುವುದಕ್ಕೆ ಯಾವ ಸಾಕ್ಷಿಯೂ ಇಲ್ಲ. ಏನೇ ಆದರೂ ಸತ್ಯವೇದವು ಬದಲಾಯಿಸಲ್ಪಟ್ಟಿಲ್ಲ ಎಂಬುದನ್ನು ರುಜುವಾತುಗೊಳಿಸುವುದಕ್ಕೆ ಹೆಚ್ಚಾದ ಸಾಕ್ಷಿಗಳಿವೆ. ಈ ದಿನ ಪ್ರಪಂಚದ ದೊಡ್ಡ ಸಂಗ್ರಹಾಲಯಗಳಲ್ಲಿ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಪೂರ್ತಿ ಹೊಸ ಒಡಂಬಡಿಕೆಯ ಮತ್ತು ಸುವಾರ್ತೆಯ ಬರವಣಿಗೆಗಳ ಸಾವಿರಾರು ಪ್ರಾಚೀನ ಸುರುಳಿಗಳನ್ನು ಪಂಡಿತರು ಸುರಕ್ಷಿತವಾಗಿಟ್ಟಿದ್ದಾರೆ. ಹಳೆ ಒಡಂಬಡಿಕೆಯ ಸುರುಳಿಗಳು ಮಾಡಲ್ಪಟ್ಟರುವಂತೆ ಇವುಗಳಲ್ಲಿ ಅನೇಕ ಸುರುಳಿಗಳು ಮಹಾತ್ಮರ ಕಾಲಕ್ಕಿಂತ ನೂರಾರು ವರ್ಷಗಳ ಮೊದಲೇ ಅಸ್ತಿತ್ವದಲ್ಲಿದ್ದವು. ಈ ದಿನ ನಮ್ಮ ಕೈಯಲ್ಲಿರುವ ಪುಸ್ತಕದೊಂದಿಗೆ ಹಳೆಯ ಪುಸ್ತಕಗಳನ್ನು ನೀವು ಹೋಲಿಸಿದರೆ ದೇವರು ತನ್ನ ವಾಕ್ಯವನ್ನು ನಮಗಾಗಿ ಎಷ್ಟೊಂದು ಸರಿಯಾಗಿ ಜೋಪಾನ ಮಾಡಿದ್ದಾನೆ ಎಂಬುದನ್ನು ನೀವು ಕಂಡುಹಿಡಿಯುತ್ತೀರಿ. ಮಹನ್ಮದನ ದಿನದಲ್ಲಿ ಅಸ್ತಿತ್ವದಲ್ಲಿದ್ದ ಅದೇ ಸತ್ಯವೇದವೇ ಈ ದಿನ ನಾವು ಓದುತ್ತಿರುವ ಸತ್ಯವೇದವಾಗಿವೆ. ಪ್ರಾಣಿಗಳ ಚರ್ಮ ಅಥವಾ ಗಿಡದ ತೊಗಟೆಯಿಂದ ಮಾಡಲ್ಪಟ್ಟಂತಹ ಸುರುಳಿಗಳ ಮೇಲೆ ಪ್ರವಾದಿಗಳು ದೇವರ ವಾಕ್ಯಗಳನ್ನು ಬರೆದಿದ್ದಾರೆ. ಯಹೂದ್ಯ ಬರಹಗಾರರು ದೇವರ ವಾಕ್ಯವನ್ನು ಹೊಸ ಸುರುಳಿಗಳ ಮೇಲೆ ನಕಲು ಮಾಡಿದರು. ತರಬೇತಿಗೊಂಡ ಈ ಬರಹಗಾರರು ಮೂಲ ಗ್ರಂಥದ ಹಾಗೆ ನಕಲು ಪ್ರತಿಗಳು ಇವೆ ಎನ್ನುವುದನ್ನು ಖಚಿತಗೊಳಿಸುವುದಕ್ಕೆ ತುಂಬಾ ಜಾಗೃತಿಯುಳ್ಳವರಾಗಿದ್ದಾರೆ. ಒಂದು ಪುಸ್ತಕದಲ್ಲಿನ ಶಬ್ದಗಳ ಸಂಖ್ಯೆಯು ಎಣಿಕೆಯಾಗಿದ್ದವು ಮತ್ತು ಇದರ ಮಧ್ಯದ ಶಬ್ದವು ಮೂಲದ ಹಾಗೆಯೇ ನಕಲು ಪ್ರತಿಯೂ ಸಹ ಇದೆ ಎಂಬುದನ್ನು ಖಚಿತಪಡಿಸುವುದಕ್ಕೆ ಕೊಡಲ್ಪಟ್ಟಿದ್ದವು. ಒಂದು ತಪ್ಪು ಅಲ್ಲಿದ್ದರೆ ಇಡೀ ಸುರುಳಿಯು ನಾಶವಾಗುತ್ತಿತ್ತು. ದೇವರ ವಾಕ್ಯದ ಗೋಜಿಗೆ ಹೋಗುವಂತಹದ್ದು ದೇವರ ಗೋಜಿಗೆ ಹೋಗಿದ್ದು ಎಂದು ಈ ಯಹೂದ್ಯರು ಬರಹಗಾರರು ನಂಬಿದ್ದರು. 1947ರಲ್ಲಿ ಕಂಡುಹಿಡಿಯಲ್ಪಟ್ಟ ಪ್ರಸಿದ್ದ ಸತ್ತ ಸಮುದ್ರದ ಸುರುಳಿಗಳ ಬಗ್ಗೆ ನೀವು ಕೇಳಿರಬಹುದು. ಈ ಹಳೆ ಒಡಂಬಡಿಕೆಯ ಸುರುಳಿಗಳು ಏಸು ಹುಟ್ಟುವುದಕ್ಕಿಂತ 100 ವರ್ಷಗಳ ಮೊದಲು ನಕಲು ಮಾಡಲ್ಪಟ್ಟಿದ್ದವು ಎಂಬುದನ್ನು ನಿಮಗೆ ಗೊತ್ತಾ? ಆದಾಗ್ಯೂ ಈ ಪುರಾತನ ಸುರುಳಿಗಳು 1000 ವರ್ಷಗಳ ನಂತರ ನಕಲು ಮಾಡಲ್ಪಟ್ಟ ಸುರುಳಿಗಳೊಂದಿಗೆ ಏಕಾರೂಪವಾಗಿದ್ದವು. ಸತ್ಯವೇದವು ಬದಲಾಯಿಸಲ್ಪಟ್ಟಿಲ್ಲ. ಯಾರೊಬ್ಬರೂ ನಿಜವಾಗಿಯೂ ಸತ್ಯವೇದವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಯಾರಾದರೂ ಸತ್ಯವೇದವನ್ನು ಬದಲಾಯಿಸುವುದಕ್ಕೆ ಬಯಸಿದರೆ ಅವರು ಸತ್ಯವೇದದ ಎಲ್ಲ ಪ್ರತಿಗಳನ್ನು ಬದಲಾಯಿಸಬೇಕಾಗುತ್ತದೆ. ಇದು ಅಸಾಧ್ಯ. ಕ್ರಿಸ್ತನ ಕಾಲದ ಅನಂತರದ ಅವಧಿಯಲ್ಲಿ ಪಂಡಿತರು ಸತ್ಯವೇದವನ್ನು ಹೀಬ್ರೂ, ಅರೆಮಿಕ್ ಮತ್ತು ಗ್ರೀಕ್ನ ಮೂಲ ಭಾಷೆಯಿಂದ ಅನೇಕ ವಿವಿಧ ಭಾಷೆಗಳಿಗೆ ಅನುವಾದಿಸುವುದಕ್ಕೆ ಪ್ರಾರಂಭಿಸಿದರು. ಪ್ರಪಂಚದಾದ್ಯಂತ ಯಾರೊಬ್ಬರೂ ಯಾವ ಭಾಷೆಯ ಸತ್ಯವೇದವನ್ನು ಬದಲಾಯಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಈ ದಿನ ಸತ್ಯವೇದವು 2000ಕ್ಕಿಂತಲೂ ಹೆಚ್ಚು ಭಾಷೆಗಳಲ್ಲಿ ಬರೆಯಲ್ಪಟ್ಟಿದೆ. ದೇವರು ತನ್ನ ಪರಿಶುದ್ಧ ವಾಕ್ಯವನ್ನು ಸುರಕ್ಷಿತವಾಗಿಟ್ಟನು ಮತ್ತು ಆತನ ಸೇವಕರುಗಳು ಲೋಕದ ಜನರ ಭಾಷೆಗಳಲ್ಲಿ ಅದನ್ನು ಅನುವಾದ ಮಾಡಿದರು, ಯಾಕೆಂದರೆ ಪ್ರತಿಯೊಬ್ಬರೂ ತಮ್ಮ ಭಾಷೆಗಳಲ್ಲಿ ಇದನ್ನು ಕೇಳಿಸಿಕೊಳ್ಳಬೇಕು, ತಮ್ಮ ಸ್ವಂತ ಮನಸ್ಸಿನಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕು, ತಮ್ಮ ಸ್ವಂತ ಹೃದಯಗಳಲ್ಲಿ ಇದನ್ನು ಸ್ವೀಕರಿಸಿಕೊಳ್ಳಬೇಕು ಮತ್ತು ರಕ್ಷಿಸಲ್ಪಡಬೇಕೆಂಬುದು ದೇವರ ಅಪೇಕ್ಷೆಯಾಗಿತ್ತು. ಕರ್ತನಾದ ಸರ್ವಶಕ್ತ ದೇವರು ತನ್ನ ವಾಕ್ಯವನ್ನು ಸೈತಾನನಿಂದ ಮತ್ತು ಇದನ್ನು ಬದಲಾಯಿಸುವುದಕ್ಕೆ ಹಾಗೂ ಭ್ರಷ್ಟಗೊಳಿಸುವುದಕ್ಕೆ ಇಚ್ಛಿಸಿದ್ದವರಿಂದ ಕಾಪಾಡುವುದಕ್ಕೆ ಶಕ್ತನಾದನು. ಹೌದು, ಆತನು ಇದನ್ನು ಜೋಪಾನ ಮಾಡಲು ಶಕ್ತನಾದನು ಮತ್ತು ಇದನ್ನು ಜೋಪಾನ ಮಾಡಿದನು. ಅಲ್ಲಾಹು ಅಕ್ಬರ್, ದೇವರು ದೊಡ್ಡವನು. ಸೈತಾನನು ಪ್ರಾರಂಭದಿಂದಲೂ ಈವರೆಗೆ ಜನರ ಮನಸ್ಸಿನಲ್ಲಿ ದೇವರ ವಾಕ್ಯವನ್ನು ಬದಲಾಯಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದಾನೆ ಎನ್ನುವ ಅರಿವು ಖಂಡಿತವಾಗಿಯೂ ನಮಗಿರಬೇಕು. ಉದಾಹರಣೆಗೆ, ಸತ್ಯವೇದದ ಮೂಲ ಪುಸ್ತಕದಲ್ಲಿ ದೇವರು ಆದಾಮನಿಗೆ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಈ ಮರದ ಹಣ್ಣನ್ನು ತಿಂದ ದಿನ ನೀನು ಸತ್ತೇ ಹೋಗುವಿ ಎಂಬುದು. ಆದರೆ ನೀವು ಸಾಯುವಿರಿ ಎಂದು ದೇವರು ಆದಾಮ ಅವರಿಗೆ ಹೇಳಿದ್ದನ್ನು ಸೈತಾನನು ನಿರಾಕರಿಸಿದನು. ಹೀಗೆ ಸೈತಾನನು ದೇವರ ವಾಕ್ಯವನ್ನು ಬದಲಾಯಿಸುವುದಕ್ಕೆ ಪ್ರಯತ್ನಿಸಿದನು. ನೀವು ತಿಳಿದಿರುವಂತೆ ಆದಾಮ ಅವರು ಸೈತಾನನನ್ನು ನಂಬುವುದಕ್ಕೆ ಆರಿಸಿಕೊಂಡು ನಿಷೇಧಿಸಲ್ಪಟ್ಟ ಹಣ್ಣನ್ನು ತಿಂದರು. ಇದರ ಫಲವಾಗಿ ದೇವರು ಹೇಳಿದಂತೆಯೇ ಅವರ ಆತ್ಮಗಳು ಸತ್ತುಹೋದವು ಮತ್ತು ಅವರ ಶರೀರಗಳು ಕಳೆಗುಂದಿ ಸತ್ತವು. ಪ್ರಿಯ ಸ್ನೇಹಿತರೇ, ದೇವರ ವಾಕ್ಯವು ಖಂಡಿತವಾದದು. ಸೈತಾನನು ಸುಳ್ಳುಗಾರನು ಮತ್ತು ಮೋಸಗಾರನೂ ಆಗಿದ್ದಾನೆ. ಸೈತಾನನು ಜನರನ್ನು ಮೋಸಗೊಳಿಸುವುದಕ್ಕೆ ಬಯಸಿ ಸತ್ಯವೇದವು ಬದಲಾಯಿಸಲ್ಪಟ್ಟಿದೆ ಎಂದು ಜನರು ನಂಬುವಂತೆ ಮಾಡುತ್ತಾನೆ. ಆದರೆ ಕರ್ತನಾದ ಯೇಸುಕ್ರಿಸ್ತನು ಹೇಳುವುದೇನೆಂದರೆ, ಶಾಸ್ತ್ರವು ಸುಳ್ಳಾಗಲಾರದಷ್ಟೇ, ಅದು ಯೋಹಾನ 10:35 ವಚನ. ಭೂಮ್ಯಾಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಮತ್ತಾಯ 24:35 ವಚನ. ಮೂರನೆಯ ಪ್ರಶ್ನೆ, ಯೇಸುವನ್ನು ನೀವು ದೇವರ ಮಗನೆಂಬುದಾಗಿ ಯಾಕೆ ಕರೆಯುತ್ತೀರಿ? ದೇವರು ಜನ್ಮ ಕೊಡಲಿಲ್ಲ ಮತ್ತು ದೇವರು ಹುಟ್ಟಿಯೂ ಬಂದಿಲ್ಲ, ಆದ್ದರಿಂದ ಯೇಸು ಹೇಗೆ ಆತನ ಮಗನಾಗುತ್ತಾನೆ? ಈ ಮುಖ್ಯವಾದ ಪ್ರಶ್ನೆಗೆ ನಾವು ಆಗಾಗ್ಗೆ ಉತ್ತರಿಸಿದ್ದೇವೆ. ಆದಾಗ್ಯೂ ಮತ್ತೆ ಸಂತೋಷದಿಂದ ಇದಕ್ಕೆ ಉತ್ತರಿಸುತ್ತೇವೆ. ಇಂತಹ ಮುಖ್ಯವಾದ ಸಂಗತಿಯಲ್ಲಿ ಅಜ್ಞಾನವು ಮಾರಕವಾದುದಾಗಿದೆ. ಗಾದೆಯು ಹೇಳುವ ಹಾಗೆ, ನೀವು ಇದನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಅಜ್ಞಾನವು ನಿಮ್ಮನ್ನು ಕೊಲ್ಲುತ್ತದೆ. ಪ್ರಶ್ನೆ ಮಾಡಿದವರು ಕೇಳಿರುವುದೇನೆಂದರೆ, ಯೇಸುವನ್ನು ನೀವು ದೇವರ ಮಗನೆಂಬುದಾಗಿ ಯಾಕೆ ಕರೆಯುತ್ತೀರಿ ಎಂಬುದು. ಮೊದಲನೆಯದಾಗಿ ನಮ್ಮ ಕೇಳುಗರಿಗೆ ನಾವು ಜ್ಞಾಪಿಸಬೇಕಾದದ್ದೇನೆಂದರೆ, ನಾವು ಯೇಸುವಿಗೆ ದೇವರ ಮಗನು ಎಂಬ ಬಿರುದನ್ನು ಕೊಡಲಿಲ್ಲ, ದೇವರೇ ಯೇಸುವನ್ನು ತನ್ನ ಮಗನೆಂಬುದಾಗಿ ಕರೆದನು. ಎರಡನೇದಾಗಿ, ದೇವರ ಮಗ ಎಂಬುದು ದೇವರು ಒಬ್ಬ ಹೆಂಡತಿಯನ್ನು ತೆಗೆದುಕೊಂಡು ಒಬ್ಬ ಮಗನನ್ನು ಪಡೆದನು ಎಂದು ಇದರ ಅರ್ಥವಲ್ಲ. ನಾವು ನೋಡಿದ ಹಾಗೆ ಸತ್ಯವೇದದಲ್ಲಿ ಯೇಸುವು ನೂರಾರು ಹೆಸರುಗಳನ್ನು ಮತ್ತು ಬಿರುದುಗಳನ್ನು ಹೊಂದಿದ್ದಾನೆ. ಆತನು ಯಾರೆಂಬುದಾಗಿ ನಾವು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಈ ಹೆಸರುಗಳು ನಮಗೆ ಸಹಾಯಕವಾಗಿವೆ. ಉದಾಹರಣೆಗೆ, ಆತನು ಬಾಗಲು ಎಂದು ಕರೆಯಲ್ಪಟ್ಟಿದ್ದಾನೆ, ಆದರೆ ಯೇಸುವು ಮರದ ಅಥವಾ ಲೋಹದ ತಗಡಿನಿಂದ ಮಾಡಲ್ಪಟ್ಟಿದ್ದಾನೆ ಎಂದು ಅದರ ಅರ್ಥವಲ್ಲ. ಆತನು ಜೀವ ಕೊಡುವ ರೊಟ್ಟಿ ಎಂಬುದಾಗಿ ಸಹ ಕರೆಯಲ್ಪಟ್ಟಿದ್ದಾನೆ, ಆದರೆ ನಾವು ಮೀನಿನೊಂದಿಗೆ ಅನ್ನವನ್ನು ತಿನ್ನುವಂತಹ ಆಹಾರದ ಹಾಗೆ ಯೇಸು ಇದ್ದಾನೆ ಎಂದು ಅದರ ಅರ್ಥವಲ್ಲ. ದೇವರ ಪ್ರವಾದಿಗಳು ಮೆಸ್ಸಿಯನನ್ನು ದೇವರ ಕುರಿ ಎಂಬುದಾಗಿ ಕರೆದಿದ್ದಾರೆ, ಆದರೆ ಯೇಸು ಒಂದು ಕುರಿ ಎಂದು ಅದರ ಅರ್ಥವಲ್ಲ. ಅದರಂತೆಯೇ ದೇವರು ಯೇಸುವನ್ನು ತನ್ನ ಮಗನು ಎಂಬುದಾಗಿ ಕರೆದಾಗ, ದೇವರು ಒಬ್ಬ ಹೆಂಡತಿಯನ್ನು ಮಾಡಿಕೊಂಡು ಆಕೆಯಿಂದ ಒಂದು ಮಗುವನ್ನು ಪಡೆದನೆಂದು ಅದರ ಅರ್ಥವಲ್ಲ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕು. ಇದು ದೇವದೂಷಣೆ. ನಾನು ದೇಶವನ್ನು ಬಿಟ್ಟು ಹೋದರೆ ಅವರು ನನ್ನನ್ನು ಸೆನೆಗಲ್ನ ಮಗ ಎಂದು ಕರೆಯುತ್ತಾರೆ, ಯಾಕೆಂದರೆ ನಾನು ಸೆನೆಗಲ್ನಿಂದ ಬಂದವನು. ಆದರೆ ಸೆನೆಗಲ್ ಒಂದು ಹೆಂಡತಿಯನ್ನು ಮಾಡಿಕೊಂಡು ಅದರಿಂದ ಒಂದು ಮಗುವನ್ನು ಪಡೆಯಿತು ಎಂದು ಅದರ ಅರ್ಥವಲ್ಲ. ಅದೇ ರೀತಿಯಲ್ಲಿ ದೇವರು ಮತ್ತು ದೂತರುಗಳು ಹಾಗೂ ಪ್ರವಾದಿಗಳು ಮೆಸ್ಸಿಯನನ್ನು ದೇವರ ಮಗನು ಎಂಬುದಾಗಿ ಕರೆದರು, ಯಾಕೆಂದರೆ ಆತನು ದೇವರಿಂದ ಬಂದವನಾಗಿದ್ದಾನೆ. ಯೇಸು ಒಬ್ಬ ಕನ್ಯೆಯಲ್ಲಿ ಹುಟ್ಟಿದವನು, ಆತನಿಗೆ ಭೂಲೋಕದ ತಂದೆಯಿಲ್ಲ, ಹುಟ್ಟುವುದಕ್ಕಿಂತ ಮೊದಲು ಆತನು ಪರಲೋಕದಲ್ಲಿದ್ದನು. ಆದ್ದರಿಂದ ಆತನು ಕಲಿಮತ್ ಅಲ್ಲಾಹ, ಅಂದರೆ ಆದಿಯಲ್ಲಿ ದೇವರ ಬಳಿಯಲ್ಲಿದ್ದ ವಾಕ್ಯ ಎಂಬುದು. ಅದಕ್ಕಾಗಿಯೇ ವಾಕ್ಯವು ಹೀಗೆ ಹೇಳುತ್ತದೆ, ಆ ವಾಕ್ಯವೆಂಬವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ದೇವರನ್ನು ಯಾರೂ ಎಂದೂ ಕಂಡಿಲ್ಲ. ಯಾವನು ಏಕಪುತ್ರನೂ ಸ್ವತಃ ದೇವರೂ ಆಗಿದ್ದು ತಂದೆಯ ಎದೆಯಲ್ಲಿ ಇದ್ದಾನೋ ಆತನೇ ತಿಳಿಯಪಡಿಸಿದನು. ಯೋಹಾನ 1:14-18. ಯೇಸು ಮಾನವ ಶರೀರದಲ್ಲಿ ಭೂಮಿಯ ಮೇಲೆ ಕಾಣಿಸಿಕೊಂಡ ದೇವರ ನಿತ್ಯತ್ವದ ಮಗನು ಮತ್ತು ದೇವರ ವಾಕ್ಯವೂ ಆಗಿದ್ದಾನೆ. ದೇವರ ವಾಕ್ಯ ಎಂದರೇನು? ದೇವರ ವಾಕ್ಯವು ಪರಿಶುದ್ಧ ಗ್ರಂಥವಾಗಿದ್ದು ಬರೆಯುವುದಕ್ಕೆ ಪ್ರವಾದಿಗಳನ್ನು ದೇವರು ಪ್ರೇರೇಪಿಸಿದಂಥದ್ದು ಎಂಬುದಾಗಿ ಬಹುಮಟ್ಟಿಗೆ ನೀವು ಉತ್ತರಿಸುತ್ತೀರಿ. ನಿಮ್ಮ ಉತ್ತರ ಸರಿ. ದೇವರಿಂದ ನಮಗೆ ಕಳಿಸಲ್ಪಟ್ಟ ಅಕ್ಷರಗಳ ಹಾಗೆ ದೇವರ ಪ್ರವಾದಿಗಳ ಬರಹಗಳು ನಮಗೆ ದೇವರ ವಾಕ್ಯವಾಗಿದೆ. ಆದರೆ ಇನ್ನೊಂದು ಪಟ್ಟಣದಲ್ಲಿರುವ ನಿಮ್ಮ ಒಳ್ಳೆಯ ಸ್ನೇಹಿತನ ಕುರಿತು ನಿಮ್ಮನ್ನು ಕೇಳುವುದಕ್ಕೆ ನಮಗೆ ಅವಕಾಶ ಕೊಡಿರಿ. ನೀವು ಯಾವುದನ್ನು ಇಷ್ಟಪಡುತ್ತೀರಿ? ನಿಮ್ಮ ಸ್ನೇಹಿತನು ನಿಮಗೆ ಸುಮ್ಮನೆ ಕೆಲವು ಪತ್ರಗಳನ್ನು ಬರೆಯಬೇಕೆಂಬುದೋ, ಅಥವಾ ಆತನೇ ಬಂದು ನಿಮ್ಮನ್ನು ಭೇಟಿ ಮಾಡಬೇಕೆಂಬುದೋ? ಖಂಡಿತವಾಗಿಯೂ ಆತನೇ ಬರುವಂತದ್ದು ನೀವು ಇಷ್ಟಪಡುತ್ತೀರಿ. ಆದ್ದರಿಂದ ನೀವು ಆತನೊಂದಿಗೆ ಮುಖಾಮುಖಿಯಾಗಿ ಮಾತಾಡುವುದಕ್ಕೆ ಸಾಧ್ಯವಾಗುತ್ತದೆ. ಅದರಂತೆಯೇ ದೇವರು ದೊಡ್ಡವನಾದಾಗ್ಯೂ ಆತನಿಗೆ ಯಾವುದೂ ಅಸಾಧ್ಯವಲ್ಲ, ಮತ್ತು ಆತನು ಹೇಗಿದ್ದಾನೆ ಮತ್ತು ನಮಗಾಗಿ ಆತನ ಚಿತ್ತವೇನೆಂಬುದನ್ನು ಜನರಿಗೆ ತಿಳಿಯುವಂತೆ ಮಾಡುವುದಕ್ಕೆ ಆತನು ಇಷ್ಟಪಡುತ್ತಾನೆ. ಆತನು ಸುಮ್ಮನೆ ಕೆಲವು ಪ್ರಶ್ನೆಗಳನ್ನು ನಮಗೆ ಕಳಿಸಲಿ ಅಥವಾ ಆತನೇ ಬಂದು ನಮ್ಮನ್ನು ಭೇಟಿ ಮಾಡಲಿ ಎಂದು ನೀವು ಅಂದುಕೊಳ್ಳುತ್ತೀರೋ? ಸ್ನೇಹಿತರೆ, ಪಾಪಭರಿತ ಜನಾಂಗವನ್ನು ಭೇಟಿ ಮಾಡುವುದಕ್ಕೆ ದೇವರು ತಾನೇ ಬರುತ್ತಾನೆ ಎಂದು ಪ್ರವಾದಿಗಳು ಪ್ರಕಟಿಸಿರುವುದೇ ಶುಭ ಸಂದೇಶವಾಗಿದೆ. ಸುವಾರ್ತೆಯಲ್ಲಿ ಜನರೊಳಗೆ ವಾಸಿಸುವುದಕ್ಕೆ ದೇವರು ತನ್ನ ವಾಕ್ಯವನ್ನು ಒಂದು ಮನುಷ್ಯನಂತೆ ಲೋಕಕ್ಕೆ ಕಳುಹಿಸಿಕೊಟ್ಟನೆಂಬುದನ್ನು ನಾವು ಕಂಡುಕೊಂಡಿದ್ದೇವೆ. ಆದ್ದರಿಂದ ಆತನು ನಮ್ಮನ್ನು ನಮ್ಮ ಪಾಪಗಳಿಂದ ರಕ್ಷಿಸಿದನು. ಪರಲೋಕದಿಂದ ಬಂದ ಆ ಮನುಷ್ಯನು ಯೇಸುಕ್ರಿಸ್ತನು. ಏಸು ದೇವರ ಮಗನೆಂಬುದಾಗಿ ಕರೆಯಲ್ಪಡುವುದಕ್ಕೆ ಯೋಗ್ಯನಾಗಿದ್ದನು, ಯಾಕೆಂದರೆ ಆತನು ಆದಿಯಲ್ಲಿ ದೇವರೊಂದಿಗಿದ್ದ ವಾಕ್ಯವಾಗಿದ್ದನು. ಏಸು ದೇವರ ನಿತ್ಯತ್ವದ ಮಗನು, ದೇವರ ಗುಣಲಕ್ಷಣಗಳನ್ನು ಮನುಷ್ಯನಿಗೆ ಪ್ರಕಟಿಸಿದ ದೇವರ ಸಮಗ್ರ ಪ್ರತಿನಿಧಿಯಾಗಿದ್ದಾನೆ. ನಾವು ಆಗಾಗ್ಗೆ ಒಬ್ಬ ಯವನಸ್ಥ ಮನುಷ್ಯನಿಗೆ ಇವನು ತನ್ನ ತಂದೆಯ ಹಾಗಿದ್ದಾನೆ ಎಂದು ಹೇಳುತ್ತೇವಲ್ಲ, ಹಾಗೆಯೇ ಏಸುವಿನ ವಿಷಯದಲ್ಲಿಯೂ ಸಹ ಏಸು ದೇವರ ಸ್ವರೂಪವನ್ನು ಹೊಂದಿಕೊಂಡಿದ್ದಾನೆ. ಏಸುವಿನ ಹೋಲಿಕೆಯನ್ನು ತಿಳಿಯುವುದಕ್ಕೆ ದೇವರನ್ನು ತಿಳಿದುಕೊಳ್ಳಬೇಕು. ಹಾಗಾಗಿ ವಾಕ್ಯವು ಹೇಳುವುದೇನೆಂದರೆ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು. ಈತನ ಮೂಲಕವೇ ಜಗತ್ತನ್ನು ಉಂಟುಮಾಡಿದನು. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಇಬ್ರಿಯ 1:1-3. ಕೊನೆಯ ಒಂದು ಮಾತು, ಆತನು ಯೇಸುವನ್ನು ಯಾಕೆ ತನ್ನ ಮಗನೆಂಬುದಾಗಿ ಕರೆದನೆಂಬುದನ್ನು ನೀವು ಪೂರ್ತಿಯಾಗಿ ಗ್ರಹಿಸಿಕೊಳ್ಳಬೇಕೆಂದು ದೇವರು ಹೇಳಲಿಲ್ಲ. ಆದರೆ ಕೇವಲ ನೀವು ಇದನ್ನು ನಂಬಬೇಕು ಅಷ್ಟೆ. ಕೀರ್ತನೆಗಳಲ್ಲಿ ಪ್ರವಾದಿಯಾದ ದಾವಿದನಿಗೆ ಮಗನಿಗೆ ಮುದ್ದಿಡಿರಿ ಎಂದು ಬರೆಯುವುದಕ್ಕೆ ಪ್ರೇರೇಪಿಸಿದವನು ದೇವರೇ ಆಗಿದ್ದಾನೆಂಬುದನ್ನು ನೀವು ಆಜ್ಞಾಪಿಸಿಕೊಳ್ಳಿರಿ. ಯಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡುಗುತ್ತಾ ಉಲ್ಲಾಸಪಡಿರಿ, ಆತನ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದಿರಿ. ಆತನ ಮರೆಹೊಕ್ಕವರೆಲ್ಲರೂ ಧನ್ಯರು. ಕೀರ್ತನೆ 2:11-12. ಸುವಾರ್ತೆಯಲ್ಲಿ ಅಪೋಸ್ತಲನಾದ ಯೋಹಾನನಿಗೆ ಬರೆಯುವುದಕ್ಕೆ ಪ್ರೇರೇಪಿಸಿದವನು ಸಹ ದೇವರೇ ಆಗಿದ್ದಾನೆ. ಏಸು ಇನ್ನೂ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು. ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಏಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ, ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವವುಂಟು, ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ದೇವರ ಕೋಪವು ಅವರ ಮೇಲೆ ನೆಲೆಗೊಂಡಿರುವುದು. ಯೋಹಾನ 3:36. ಪ್ರಿಯರೇ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ದೇವರ ಚಿತ್ತವಾದರೆ ಮುಂದಿನ ಪ್ರಸಾರದಲ್ಲಿ ಹೆಚ್ಚು ಪ್ರಶ್ನೆಗಳು ಮತ್ತು ಉತ್ತರಗಳೊಂದಿಗೆ ನಾವು ಮುಂದುವರಿಸುತ್ತೇವೆ. ಸತ್ಯವೇದದ ಈ ಹೇಳಿಕೆಯನ್ನು ನೀವು ಆಲೋಚಿಸುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ, ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.
ನನಗೆ ಎಲ್ಲ ಒಳ್ಳೆದೆ ಆಗೋದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ. ಕಾಣಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ.